श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुक्ताब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वाजिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञान तिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಮುನಿ ಮನಸ್ಸರಸೀರುಹಂಸರಾಟ್ ತದುಚಿತಸ್ವರ ಶಿಕ್ಷಣಧೀರಿವ ಅನುನನಾದ ಸಹಂಸ ಕದಂಬಕ ಶ್ರುತಿ ಮನೋತಿ ಮನೋರಮ ಕೂಜಿತಂ. ಕೃಷ್ಣ ವಿಶೇಷವಾಗಿ ಈ ಆಟ ಆಡುವಾಗ ಹಂಸ ಪಕ್ಷಿಗಳು ಕೋಗಿಲೆಗಳು ಏನಿವೆ ಅದು ವಿಶೇಷವಾಗಿ ಹೇಗೆ ಕುಗ್ತಾ ಇತ್ತು ತಾನು ಅದರಂತೆ ಕೂಗ್ತಾ ಇದ್ದ. ಕ್ವಚಿಚ್ಚ ಕಲಹಂಸಾನಾಂ ಅನುಕೂಜತಿ ಕೂಜಿತಂ ಅಭಿನೃತ್ಯತಿ ನೃತ್ಯಂತಂ ಬರ್ಹಿಣಂ ಹಾಸಯನ್ ಕ್ವಚಿತ್. ಭಾಗವತದಲ್ಲಿ ವಿಶೇಷವಾಗಿ ಹೇಳ್ತಾ ಬರ್ತಾ ಇದ್ದಾರೆ ಹಂಸ ಪಕ್ಷಿವತ್ ಚುಕೂಜ ಇತ್ಯರ್ಥ. ಹೇಳ್ತಾರೆ ಮುನಿ ಮನಸ್ಸರಸೀರುಹ ಹಂಸರಾಟ್. ಮುನಿಗಳು ಯಾರು? ಮುನಿಗಳು ಅಂದ್ರೆ ಹೇಳ್ತಾ ಇದ್ದಾರೆ ಮನನಶೀಲ ಮುನಿ, ದೇವರನ್ನೇ ನೆನೆಯುತ್ತಾ ನೆನೆಯುತ್ತಾ ಅವನ ಗುಣಗಳನ್ನೇ ನೆನೆಯುತ್ತಾ ಇರುವಂಥವ ಮುನಿ. ದೇವರ ನೆನಪು ಯಾರಲ್ಲಿ ಎಡಬಿಡದೆ ಬರುತ್ತಾ ಇರುತ್ತೋ ಅವರು ಮುನಿಗಳಷ್ಟೇ. ದೇವರ ಕುರಿತು ಆ ನೆನಪಿನಲ್ಲಿ ಸದಾ ಇದ್ದದ್ದರಿಂದ ಎಲ್ಲರೂ ಅವರು ಮುನಿಗಳು ಅಂತ ಕರೆಸಿಕೊಂಡರು. ಅಂಥ ಮುನಿ ಮನಸ್ಸರಸೀರುಹ, ಮುನಿಗಳ ಮನಸ್ಸೆಂಬ ಸರಸ್ಸು, ಅದರಲ್ಲಿ ವಿಶೇಷವಾಗಿ ಹುಟ್ಟಿದ್ದು ಯಾವುದು ಅಂದರೆ ವಿಶೇಷವಾಗಿರತಕ್ಕಂಥ ಕಮಲ. ಆ ಕಮಲವನ್ನು ವಿಶೇಷವಾಗಿ ಆಸ್ವಾದನೆ ಮಾಡಲಿಕ್ಕೆ ಬರುವಂಥದ್ದು ಯಾವುದು ಅಂದರೆ ಹಂಸರಾಟ್. ಮುನಿಗಳ ಮಾನಸ ಸರೋವರದ ಹಂಸ ಪಕ್ಷಿ. ಯಾರು? ಭಗವಂತ. ಅಂಥ ಭಗವಂತ ಇಲ್ಲಿ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಹಂಸ ಪಕ್ಷಿ ಎಲ್ಲಿಗಾದರೂ ಹೇಗೆ ಬರುತ್ತೆ? ಸರೋವರಕ್ಕೆ. ಅಂದರೆ ನೀರೊಂದು, ಕಮಲ ಪುಷ್ಪ ಒಂದು, ಎಲ್ಲರ ಮುನಿಗಳ ಮನದಲ್ಲಿ ಭಕ್ತಿ ಎಂಬ ನೀರು, ಶುದ್ಧವಾದ ಜಲ, ಜೊತೆಗೆ ಅವರ ಹೃದಯ ಕಮಲವೇ ಪುಷ್ಪ. ಅದಕ್ಕಾಗಿ ಭಗವಂತನೆಂಬ ಹಂಸ ಪಕ್ಷಿ ಸದಾ ಅಲ್ಲಿ ಆ ಭಕ್ತಿ ಎಂಬ ನೀರಿನಲ್ಲಿ ಓಡಾಡುತ್ತಾ ಅವರ ಹೃದಯ ಕಮಲದಲ್ಲೇ ತಿರುಗಾಡತಾ ಇದೆ ಈ ಭಗವಂತನೆಂಬ ಹಂಸ ಪಕ್ಷಿ. ಈ ಹೊರಗಿನ ಹಂಸ ಪಕ್ಷಿ ಬಿಳಿ, ದೇವ ಪರಮಹಂಸ ಭಗವಂತ ಶುದ್ಧ. ತದುಚಿತ ಸ್ವರ ಶಿಕ್ಷಣಧೇರಿವ. ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಮುನಿಗಳಿಗೆ ಯೋಗ್ಯವಾದ ಸ್ವರ, ಹಂಸಾನಾಂ ಉಚಿತ ಮುಚಿತ ಯೋಗ್ಯ ಸ್ವರ ಹಂಸ ಜಾತೀಯ ಸ್ವರ. ಅರಕ್ಕೆ ಹೇಳ್ತಾ ಇದ್ದಾರೆ, ಈ ಇಲ್ಲಿ ದೊಡ್ಡ ವಿಷಯವನ್ನೇ ಹೇಳಲಿಕ್ಕೆ ಹೊರಟಿದ್ದಾರೆ. ಹಂಸ ಶುದ್ಧ, ದೇವರು ಶುದ್ಧ, ಮುನಿಗಳು ಅಂದರೆ ಯಾರಾದರೆ ದೇವರನ್ನು ಚಿಂತನೆ ಮಾಡುತ್ತಾ ಇರ್ತಾರೋ ಅವರಲ್ಲಿ ಶುದ್ಧತೆ ಇದ್ದಿರಲ್ಲ, ಹೌದಲ್ವೋ? ಆ ಶುದ್ಧತೆ ಬರಲಿಕ್ಕಾಗಿ ದೇವರನ್ನು, ಹಂಸನಾದ ಶುದ್ಧನಾದ ದೇವರನ್ನು ಸದಾ ನೆನೆಯುತ್ತಾರೆ. ನೀನು ಶುದ್ಧ, ನೀನು ಶುದ್ಧ, ನೀನು ಶುದ್ಧ ಅಂತ ಚಿಂತನೆ ಮಾಡಿದರೆ ಅವರು ಶುದ್ಧರಾಗ್ತಾರೆ. ಹಾಗೆ ಹಂಸ ಪಕ್ಷಿ ಏನು ಶಬ್ದವನ್ನು ಮಾಡುತ್ತೆ, ಏನು ಶಬ್ದವನ್ನು ಮಾಡುತ್ತೆ, ಆ ಶಬ್ದವನ್ನು ಅನುಕರಿಸಿದ ಕೃಷ್ಣ ಅಂದರೆ ಏನಂತ ಅರ್ಥ? ಶುದ್ಧವಾದ ಮಾತನ್ನು, ಉಪದೇಶವನ್ನು ಹೊರಗೆ ಹಾಕಿದ. ಯಾರಿಗೆ? ತನ್ನ ಭಕ್ತರಿಗಾಗಿ. ದೇವ ಹಂಸ ಅವನ ಶಬ್ದ ಶುದ್ಧವಾದ್ದು, ಉಪದೇಶ ಶುದ್ಧವಾದ್ದು ಅಂತ ಅವರು ಚಿಂತನೆ ಮಾಡಲಿ ಅಂತ. ಕೆಲವರು ನೋಡಲಿಕ್ಕೆ ಶುದ್ಧ, ಮಾತು ಹೊಲಸು, ಅದು ಶುದ್ಧ ಇರಲ್ಲ. ನಮ್ಮಲ್ಲಿ ಸ್ವರೂಪ, ಮೇಲಿನ ವೇಷಭೂಷ ಶುದ್ಧ ಆಗಿರುತ್ತೆ, ಮನಸ್ಸು ಶುದ್ಧ ಇರಲ್ಲ, ಅದಕ್ಕೆ ಮಾತು ಶುದ್ಧ ಬರಲ್ಲ. ಮಾತು ಯಾವಾಗಲೂ ಮನಸ್ಸಿನ ಹೊಲಸನ್ನು ಅಥವಾ ಮನಸ್ಸಿನ ಸುಗಂಧವನ್ನು ಹೊರಗೆ ಹಾಕೋದೇ ಮಾತು. ಮನಸ್ಸಿನಲ್ಲಿ ಸುಗಂಧ ಇದ್ದರೆ ಮಾತು ಹೊರಗೆ ಹಾಕುತ್ತೆ, ಬೀಳುತ್ತದು, ಮಾತಿನ ಲಕ್ಷಣ ಅದು. ಹಾಗೆ ಒಳಗೆ ಹೊಲಸು ಇದ್ದರೆ ಮಾತು ಹೊರಗೆ ಹಾಕುತ್ತೆ, ಹೌದಲ್ವೋ? ಹಾಗಾದರೆ ದೇವನನ್ನ ಬರೀ ಹಂಸ ಹಂಸ ಅಂದರೆ ಬಿಳಿಯವ ಬಿಳಿಯವ ಅಂದರೆ ಅದು ಹೊರಗಿನ ಶುದ್ಧತೆ ಆಯಿತು, ಒಳಗೆ ಇವ ಶುದ್ಧ ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಹಂಸ ಪಕ್ಷಿ ಏನು ಮಾಡುತ್ತೆ, ಮಿಕ್ಕ ಪಕ್ಷಿಗಳೆಲ್ಲ ಬಂದಾಗ ಅದರಲ್ಲಿ ಬಕಪಕ್ಷಿಯೂ ಬರುತ್ತೆ, ಬಕಪಕ್ಷಿಯೂ ಬರುತ್ತೆ. ಆ ಬಕಪಕ್ಷಿಯು ನೀರಿನೊಳಗೆ ಕೂತಾಗ, ನೀರಿನಲ್ಲಿ ಕೂತು ತಿರುಗಾಡುವಾಗ ನೋಡಲಿಕ್ಕೆ ಹಂಸ ಪಕ್ಷಿಯಂತೇನೇ ಇರುತ್ತೆ ಬಕಪಕ್ಷಿ. ಅದಕ್ಕೆ ಹಂಸ ಬಕಪಕ್ಷಿ ಎರಡು ಒಂದೇ ಅಂತ, ಆ ಬಿಳಿತನವನ್ನು ಹಿಡಿದು ಒಂದೇ ಅಂತ ಚಿಂತನೆ ಮಾಡುವವರ ಮನಸ್ಸಿಗೆ ಬರಬಾರದಲ್ವಾ? ಅದಕ್ಕೆ ಹಂಸ ಪಕ್ಷಿ ಏನು ಮಾಡುತ್ತೆ ಅಂದರೆ ತನ್ನ ಶಬ್ದ ಹೊರಗೆ ಹಾಕುತ್ತೆ. ಆವಾಗ ಸುಮ್ಮನಾಗುವುದು ಬಕಪಕ್ಷಿ. ಯಾಕೆ? ಬಕಪಕ್ಷಿ ಬಾಯಿ ತೆಗೆದರೆ ಶಬ್ದವೇ ವಿಕಾರ, ಬಗ 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 ಬರ್ತಾ ಇರುತ್ತದೆ, ಕರ 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 ಅಂತ ಬರ್ತಾ ಇರುತ್ತೆ. ಆದರೆ ಹಂಸ ಪಕ್ಷಿ ಬಾಯಿಯಿಂದ ಸುಂದರವಾದ ಧ್ವನಿ ಬರ್ತಾ ಇರುತ್ತೆ. ಅದಕ್ಕೆ ಕೃಷ್ಣ ಹೇಳಿದ, ನಾನು ಹೊರಗೆ ಮಾತ್ರ ಹಂಸ ಅಲ್ಲ, ಒಳಗೂ ಹಂಸ, ನನ್ನ ಮಾತು ಶುದ್ಧ ಅಂತ ತೋರಲಿಕ್ಕಾಗಿ ಯಾರಿಗೆ? ಮುನಿಗಳಿಗೆ ತೋರಲಿಕ್ಕಾಗಿ ಮುನಿಗಳು ನೋಡುತ್ತಾ ಇದ್ರು. ಇವನು ಶುದ್ಧ, ಇವ ಹಂಸ ಪಕ್ಷಿಗಳ ಜೊತೆಗೇ ಇದ್ದುಕೊಂಡು, ಆ ವನದಲ್ಲಿ ಹಂಸ ಪಕ್ಷಿಗಳು ಇದ್ದವು ಆ ನೀರಿನಲ್ಲಿ. ಇವ ಏನು ಮಾಡಿದ, ಹಂಸ ಪಕ್ಷಿಗಳ ಜೊತೆಗೆ ತಾನು ಸೇರಿಕೊಂಡು ಅದು ಹೇಗೆ ಕೂಗಾಡುತ್ತಾ ಇತ್ತೋ ತಾನೂ ಹಾಗೇ ಕೂಗಿದ. ಅರ್ಥ ಆಗಿಲ್ಲ, ಮಿಕ್ಕವರು ಚಿಕ್ಕ ಹುಡುಗ ಏನು ಅದು ಕೂಗ್ತಾ ಇರಿ ಇವನು ಕೂಗ್ತಾನೆ. ಯೋಗಿಗಳು ನೋಡುತ್ತಾ ಇದ್ದಾರೆ, ಧ್ಯಾನದಲ್ಲಿ ನೋಡ್ತಾ ಇದ್ದಾರೆ, ಕೃಷ್ಣ ಯಾಕೆ ಕೂಗಾಡಿದ? ಇವ ಸುಮ್ಮನೆ ಅಲ್ಲ, ಮಹಾಜ್ಞಾನಿ ಪರಮ ವಿರಕ್ತ, ಇವ ಯಾಕೆ ಏನು ಕೆಲಸ ಮಾಡಿದ್ರು ಅದರ ಹಿನ್ನೆಲೆ ಹೊಂದಿರುತ್ತೆ. ಕೃಷ್ಣ ಏನು ಮಾಡಿದ್ರು ಹಿನ್ನೆಲೆ ಇದೆ, ಏನು ಹಿನ್ನೆಲೆ ಅಂತ ಆಲೋಚನೆ ಮಾಡಿದ. ಆವಾಗ ಸ್ಪಷ್ಟ ಆಯಿತು, ಏನು, ನಾನು ಹೊರಗೆ ಮಾತ್ರ ಅಲ್ಲ ಒಳಗೂ ಶುದ್ಧ, ಬಕಪಕ್ಷಿಯಂತೆ ಅಲ್ಲ ಅಂತ. ಹಂಸ ಪಕ್ಷಿ ತನ್ನ ಶಬ್ದದಿಂದ ಜಗತ್ತಿಗೆ ತೋರುವಂತೆ ಕೃಷ್ಣ ತಾನು ಕೂಗಿದ, ಹೇಗೆ ಹಂಸ ಪಕ್ಷಿಯಂತೆ ಕೂಗಿದ. ಆ ಕೂಗಿದಾಗ ಹೇಗಿತ್ತು ಹೇಳ್ತಾರೆ, ತದುಚಿತ ಸ್ವರ ಶಿಕ್ಷಣಧೀರಿವ, ಅಂದರೆ ವಿಶೇಷವಾಗಿ ಆ ಮುನಿಗಳಿಗೆ ನೀವು ಹೊರಗೆ ಹಂಸರಾದರೆ ಉಪಯೋಗವಿಲ್ಲ, ಒಳಗೂ ಹಂಸರಾಗಬೇಕು ಅಂತ ಶಿಕ್ಷಣೆ ಕೊಟ್ಟ. ಅಷ್ಟೇ ಅಲ್ಲ, ತಾನು ಬಾಯಿ ತೆಗೆದರೆ ಅದು ಇನ್ನೊಬ್ಬರಿಗೆ ಶಿಕ್ಷಣೆ, ಹಾಗೆ ನಿಮ್ಮ ಬಾಯಿಂದಲೂ ಒಳ್ಳೆ ಮಾತು ಬರಲಿ ಅಂತ ಶಿಕ್ಷಣೆ ಕೊಡುವಂತೆ. ಮುನಿ ಮನಸ್ಸರಸಿರುವ ಹಂಸರಾಟ, ಮುನಿಗಳ ಮನಸ್ಸಿನಲ್ಲಿರುವ ಹಂಸ ಪಕ್ಷಿ, ಹಂಸರಾಟ ಅಂದರೆ ಶುದ್ಧರಾದ ಯತಿಗಳಿಗೆ ಮುನಿಗಳಿಗೆ ರಾಜನಾದಂಥ ಭಗವಂತ ತದುಚಿತ ಸ್ವರ ಶಿಕ್ಷಣಧೀರಿವ, ಅಂದರೆ ತದುಚಿತ ಮುನಿಗಳಿಗೆ ಉಚಿತವಾದಂಥ ಸ್ವರವನ್ನು ಶಿಕ್ಷಣ ಕೊಡುವಂತೆ ಎಲ್ಲ, ವಿಶೇಷವಾಗಿ ಈ ಹಂಸ ಪಕ್ಷಿಯನ್ನು ಅನುಕರಿಸಿ ಕೂಗಿದ್ದರಿಂದ ಏನಾಯಿತು ಅಂದರೆ ಅವರಿಗೆ ಶಿಕ್ಷಣ ಆಯಿತಂತೆ. ನಮ್ಮ ಬಾಯಿಂದಲೂ ಶುದ್ಧವಾದ ಮಾತು ಬರಬೇಕು, ಶುದ್ಧವಾದ ಇನ್ನೊಬ್ಬರಿಗೆ ಉಪದೇಶಕ್ಕೆ ಯೋಗ್ಯವಾದ ಮಾತೇ ನಮ್ಮ ಬಾಯಿಂದ ಬರಬೇಕು ಅಂತ ಅವರಿಗೆಲ್ಲ ಗೊತ್ತಾಯಿತು. ಅದಕ್ಕೆ ಹೇಳ್ತಾರೆ, ಅನುನನಾದ ಸಹಂಸ ಕದಂಬಕ ಶ್ರುತಿ ಮನೋತಿ ಮನೋಹರ ಮನೋರಮ ಕೂಜಿತಂ. ಆ ಭಗವಂತ ಆ ಹಂಸ ಪಕ್ಷಿಯ ಕೂಗು ಹೇಗಿತ್ತು ಅಂದರೆ ಶ್ರುತಿ ಮನೋ ಅತಿ ಮನೋರಮ, ಆ ಹಂಸ ಪಕ್ಷಿಯ ಕೂಗು ಕಿವಿಗೂ ಇಂಪಾಗಿತ್ತು, ಮನಸ್ಸಿಗೂ ಸಂತೋಷ ಕೊಡ್ತಾ ಇತ್ತು. ದೇವರು ಕೂಡ ಆ ಕಿವಿಗೂ ಮನಸ್ಸಿಗೂ, ಅದಕ್ಕೆ ಹೇಳ್ತಾ ಇದ್ದಾರೆ, ಶ್ರುತಿ ಮನೋ ಅತಿ ಮನೋರಮ ಕೂಜಿತಂ. ಶ್ರುತಿ ಅಂದ್ರೆ ಏನು, ಕೃಷ್ಣನ ಬಾಯಿಂದ ಬಂದಂಥ ಸ್ವರವು ಕೂಡ ಕೇಳಲಿಕ್ಕೂ ಇಂಪಾಗಿತ್ತು, ಮನಸ್ಸಿಗೂ ಸಂತೋಷ ಕೊಡುವಂಥ ಶಬ್ದವನ್ನ ಹೊರಗೆ ಹಾಕಿದ. ಆವಾಗ ಮತ್ತು ಚರ್ಚೆ, ಬರೀ ಒಂದು ಕೂಗ ಕೃಷ್ಣನ ಬಾಯಿಯಿಂದ ಬರೋದು, ಆಳವಾದ ಸಬ್ಜೆಕ್ಟ್ ಇದು, ಬಹಳ ಆಳವಾದ ಸಬ್ಜೆಕ್ಟು. ದೊಡ್ಡವರವರು ಆ ದೊಡ್ಡಸ್ತಿಗೆ ಅಲ್ಲಿ ತೋರ್ತಾ ಇದ್ದಾರೆ ಮಹಾನುಭಾವರು. ವಾದಿರಾಜರೇ ಯುಕ್ತಿ ಮಲ್ಲಿಕಾದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏನು, ಸಿಂಹಂ ನಸಂತಂ ಅಂತ ಒಂದು ಶ್ರುತಿ, ಅಂದರೆ ವೇದದ ಮಾತು. ಅದು ಏನು ಹೇಳುತ್ತೆ, ಸಿಂಹ ಅದು ಮೂಗಿನಿಂದ ಶ್ವಾಸ ತಗೊಂಡಿತು, ಶ್ವಾಸವನ್ನ ಬಿಟ್ಟಿತು, ಗಾಳಿ ಬಿಟ್ಟಿತು. ಆ ಶ್ರುತಿ ಏನು ಹೇಳಿತು ಅಂದ್ರೆ ಹೇಳ್ತಾರೆ, ಮಧ್ವಸ್ಯ ಚರಿತಂ ಜಗೌ ಅಂತ ಹೇಳ್ತಾರೆ, ಮಧ್ವಾಚಾರ್ಯರ ಚರಿತ್ರೆಯನ್ನು ಹೇಳಿದೆ ಅಂದ್ರು. ಅರ್ಥವೇ ಆಗಲ್ಲ, ಸಿಂಹ ಅಂದ್ರೆ ಯಾರು ಅಂದ್ರೆ ನೃಸಿಂಹದೇವರು. ನೃಸಿಂಹದೇವರ ಮೂಗಿನಿಂದ ಹೊರಗೆ ಬಂದ ಶ್ವಾಸ. ನೃಸಿಂಹದೇವರ ಮೂಗಿನಿಂದ ಹೊರಗೆ ಬಂದ ಶ್ವಾಸ, ಅದು ಮಧ್ವಾಚಾರ್ಯರ ಚರಿತ್ರೆಯನ್ನು ಹೇಳಿತು. ಏನ್ರಿ ನೀವು ಹೇಳೋದು, ನೃಸಿಂಹದೇವರು ಯಾವಾಗ ಬಂದರು, ಮಧ್ವಾಚಾರ್ಯ ಯಾವಾಗ ಬಂದರು, ಇಬ್ಬರ ಸಂಬಂಧ ಏನು? ಆವಾಗ ಹೇಳ್ತಾರೆ, ಮಧ್ವ ಅಂದರೆ ವಾಯುದೇವರ ಈ ಸನ್ಯಾಸಿ ರೂಪ ಈಗ ಬಂದದ್ದಲ್ಲ, ಯಾವಾಗಿಂದೋ ಇರೋದು. ಸದಾ ಸಮಸ್ತಾಶ್ರಮ ಭಾಕ್ ಸುರೇಶ್ವರ, ವಾಯುದೇವರಿಗೆ ನಾಲ್ಕು ಆಶ್ರಮದ ರೂಪಗಳು ಸದಾ ಇವೆ, ಅನಾದಿಯಿಂದ ಇವೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿ ಅಂತ ನಾಲ್ಕು ರೂಪಗಳು ಸದಾ ಇವೆ. ಆ ಯತಿ ರೂಪ ಯಾವಾಗಲೂ ಇದ್ದದ್ದೇ, ಅದು ಈಗ ನಮಗೆ ಕಾಣಿಸಲಿಕ್ಕೆ ಬಂದದ್ದಷ್ಟೆ. ಆ ಮಧ್ವಾಚಾರ್ಯ ರೂಪ ಯಾವಾಗ ಯಾವಾಗಿತ್ತು ಅಂದರೆ, ನೃಸಿಂಹದೇವರು ಕಂಬದಿಂದ ಹೊರಬಂದಾಗಲೇ ಇತ್ತು ಮಧ್ವಾಚಾರ್ಯರ ರೂಪ. ಸರಿ, ಏನು ಸಂಬಂಧ ಕೊಡ್ತೀರಾ ಅಂದರೆ, ಆ ನೃಸಿಂಹದೇವರು ಹೊರಗೆ ಬಂದ್ರಪ್ಪ, ಏನಾದರೂ ಉಪದೇಶ ಕೊಟ್ರ ಯಾರಿಗಾದರೂ? ಏನು ಕೊಡಲಿಲ್ಲ ಅಲ್ವೇ. ಅಲ್ಲಿ ಹೇಳ್ತಾರೆ, ಆ ನೃಸಿಂಹದೇವರ ಮೂಗಿನಿಂದ ಬರತಕ್ಕಂಥ ಶ್ವಾಸ, ಅಲ್ಲೇ ಪಕ್ಕದಲ್ಲೇ ಮಧ್ವಾಚಾರ್ಯರು ಕೈ ಜೋಡಿಸಿ ನಿಂತಿದ್ರಂತೆ. ಮಧ್ವಾಚಾರ್ಯರಿಗೆ ಆ ಶ್ವಾಸ ಉಪದೇಶ ಆಯಿತು ಅಂದರು. ಆ ಶ್ವಾಸದಲ್ಲಿ ನಮಗೆ ಯಾವ ಶಬ್ದ ಕೇಳಿಸಲ್ಲ, ಏನೂ ಕೇಳಿಸಲ್ಲ. ಮಧ್ವಾಚಾರ್ಯರಿಗೆ ಆ ಶ್ವಾಸ ಉಪದೇಶ ಆಯಿತು. ನಾವು ಕೇಳಿದ್ವು, ನಿಮ್ಗೆ ಹೆಂಗೆ ಗೊತ್ತಾಯ್ತು ಸ್ವಾಮಿ ವಾಜರಾಜರೇ? ನಾನು ಪಕ್ಕದಲ್ಲೇ ಇದ್ದೆ. ಯಾಕೆ, ಇವರದ್ದು ಸನ್ಯಾಸ ರೂಪ ಅನಾದಿಯಿಂದ ಇರೋದೆ, ಇವರು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಿದ್ರು, ಇವ್ರಿಗೂ ಆಯಿತು, ಅದಕ್ಕೆ ಅವ್ರಿಗಾಯಿತು ಅಂತ ಹೇಳೋ ಕಾಲಕ್ಕೆ ಇವ್ರದ್ದು ಆಯಿತು ಅಂತ ಗೊತ್ತಾಗತ್ತಲ್ವಾ. ಆ ರೀತಿಯಲ್ಲಿ ನನಗೂ ಆ ಶ್ವಾಸ ಉಪದೇಶ ಆಯಿತು. ಹಾಗಾದರೆ ದೇವರ ಬಾಯಿಯಿಂದ ಅಕ್ಷರಗಳು ಶಬ್ದಗಳಿಂದ ಕೂಡಿಕೊಂಡಿರತಕ್ಕಂಥದ್ದೇ ಉಪದೇಶ ಅಲ್ಲ, ಶ್ವಾಸವೂ ಉಪದೇಶವೇ, ಬರೀ ಕೂಗು ಉಪದೇಶವೇ ಆಗುತ್ತೆ, ಕೂಗು ಉಪದೇಶ ಆಗುತ್ತೆ. ಅದನ್ನು ವಾದ್ಯರಾದರು ಹೇಳ್ತಾ ಇದ್ದಾರೆ, ಅತಿ ಮನೋರಮ ಕೂಜಿತಂ, ಅತಿ ಮನೋಹರವಾಗಿರ್ತಕ್ಕಂಥ ಕೂಗು ದೇವರ ಬಾಯಿಂದ ಬಂತಂತೆ. ಎಂಥ ಮನೋಹರ, ಮನೋಹರ ಶಬ್ದದಲ್ಲೇ ಮನೋರಮ, ಮನೋಹರ, ಮನೋರಮ ಅಂದರೆ ಮನಸ್ಸನ್ನು ಸಂತೋಷಗೊಳಿಸುವ ಶಬ್ದ ಕೃಷ್ಣ ಹೊರಗೆ ಹಾಕಿದ. ಅವಾಗಂದ್ರು ಯಾವುದಕ್ಕೆ, ಯಾರಿಗೆ ಸಂತೋಷ ಕೊಡುವಂಥ ಶಬ್ದ? ಅದಕ್ಕೆ ಹೇಳ್ತಾರೆ, ಶ್ರುತಿ ಮನೋ. ಶ್ರುತಿ ಅಂದರೆ ವೇದಗಳು, ಮನಸ್ಸು ಅಂದರೆ ಸ್ಮೃತಿ, ಸ್ಮರಣೆ, ಬುದ್ಧಿ. ಆ ಮನಸ್ಸಿನ ಒಂದು ಭಾಗ ಸ್ಮರಣ, ಮನಸ್ಸಿನ ಕಾರ್ಯ ಸ್ಮರಣೆ, ಚಿತ್ತ, ಚೇತನ, ಅಹಂಕಾರ, ಮನಸ್ಸು, ಬುದ್ಧಿ ಅಂತ ಮನಸ್ಸಿನ ಐದು ಪ್ರಭೇದಗಳು. ಅದರಲ್ಲಿ ಚಿತ್ತದ ಕೆಲಸ ಸ್ಮರಣೆ, ಆ ಸ್ಮರಣೆಯಿಂದ ಬಂದದ್ದೇ ಸ್ಮೃತಿ. ಹಾಗಾದರೆ ಶ್ರುತಿ ಸ್ಮೃತಿ, ವೇದಾಭಿಮಾನಿಗಳು, ಪುರಾಣ ಇತ್ಯಾದಿ ಅಭಿಮಾನಿಗಳಿದ್ದಾರಲ್ಲ, ಅವರಿಗೆ ಸಂತೋಷ ಕೊಡತಕ್ಕಂಥ ಕೂಗನ್ನು ಕೃಷ್ಣ ಕೂಗಿದ. ಅಂದರೆ ಏನ್ರಿ ಅರ್ಥ ಆಗ್ತಾ ಇಲ್ಲ ನಮಗೆ ಅಂದರೆ, ಹೇಳ್ತಾರೆ ವೇದಾಭಿಮಾನಿಗಳು ಏನು ವೇದದಲ್ಲಿ ಅರ್ಥ ಇದೆ ದೇವರ ಕುರಿತು, ವೇದ ಹೇಳುತ್ತೆ ಅರ್ಥ, ದೇವರು ಇಂಥವ 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 ಇಂಥವ. ಸ್ಮೃತಿಗಳು ದೇವರ ಕುರಿತು ಇಂಥವ ಇಂಥವ ಅಂತ ಹೇಳುತ್ತೆ. ಹೌದಾ? ಈಗ ನೋಡಿ, ನಿಮಗೆ ಒಂದು ವಿಷಯದ ಬಗ್ಗೆ ಗೊತ್ತು, ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದೆಲ್ಲ ನಿಮಗೆ ಗೊತ್ತು. ಇನ್ನೊಬ್ಬರು ಬಂದು ಆ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದನ್ನೇ ನಿಮ್ಮ ಮುಂದೆ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದರೆ ನಿಮಗೆ ಸಂತೋಷ ಆಗುತ್ತಾ? ಆಗಲ್ಲ, ಗೊತ್ತಿದ್ದೇ ಹೇಳ್ತಾರೆ. ಯಾವಾಗ ಸಂತೋಷ ಆಗತ್ತೆ? ನಿಮಗೆ ಗೊತ್ತು ಗೊತ್ತಿಲ್ಲದ್ದು ಸತ್ಯವಾದದ್ದು ವಿಶೇಷವಾದದ್ದು ತಿಳಿದರೆ ಸಂತೋಷ ಆಗುವಂಥ ವಿಷಯ, ನಿಮಗೆ ಗೊತ್ತಿಲ್ಲದ್ದು ಹೇಳಿದರೆ ನಿಮ್ಮ ಮನಸ್ಸಿಗೆ ರಮಣ ಆನಂದ ಆಗುತ್ತೆ. ಎಸ್, ಐ ಗಾಟ್ ಎ ವೆರಿ ಗುಡ್ ಸಬ್ಜೆಕ್ಟ್ ಅಂತ ಹೌದಲು. ಅದೇ ಥರ ವೇದಾಭಿಮಾನಿಗಳಿಗೆ ಶ್ರುತಿ, ವೇದಾಭಿಮಾನಿಗಳಿಗೆ ಏನ ವೇದದಲ್ಲಿ ದೇವರ ಕುರಿತು ಹೇಳಿದೆ ಅದೆಲ್ಲ ಅವ್ರಿಗೆ ಗೊತ್ತು. ದೇವರ ಕುರಿತು ದೇವ ಕೂಗಿದಾಗ ವೇದಾಭಿಮಾನಿಗಳಿಗೆ ಆ ಕೂಗಿನಲ್ಲಿ ಏನು ಅರ್ಥ ಬಂತು ಅಂದರೆ ವೇದವನ್ನ ಮೀರಿದ ವಿಷಯ. ವೇದವನ್ನ ಮೀರಿದ ವಿಷಯಗಳು, ದೇವರ ಕುರಿತಾದ ರಹಸ್ಯಗಳ ಕುರಿತಾದ ವಿಷಯಗಳೆಲ್ಲ ಆ ದೇವರ ಕೂಗಿನಲ್ಲಿ ವೇದಾಭಿಮಾನಿಗಳ ಕಿವಿಗೆ ಬಂತು. ಹಾಗೆ ಮುನಿಗಳು, ಈ ಮುನಿಗಳು ಎಂಥವರು ಅಂದರೆ ಅವರಿಗೆ ಅವರು ತಪಸ್ಸಲ್ಲಿ ಕೂತಿರುವಾಗ ಇದ್ದಕ್ಕಿದ್ದಂತೆ ಅವರು ಎಂದೂ ಅಧ್ಯಯನ ಮಾಡದೇ ಇರುವಂಥ ವೇದ ಭಾಗಗಳು ಕಿವಿಗೆ ಕೇಳುತ್ತೆ. ಅವರು ಎಂದೂ ನೋಡದೇ ಇರುವಂಥದ್ದು ಥಟ್ಟನೆ ಕಿವಿಗೆ ಬೀಳುತ್ತೆ ಪ್ರತ್ಯಕ್ಷವಾಗಿ. ಅದರಲ್ಲಿ ಮತ್ತು ಡೊಂಕಿಲ್ಲ. ಅದನ್ನು ಹಿರಿಯರತ್ತೆ ತಗೊಂಡು ಹೋದಾಗ ಹೌದಪ್ಪ ವೇದದಲ್ಲಿ ಇದೆ, ಅದನ್ನು ವೇದ ಮಂತ್ರ ದ್ರಷ್ಟಾರರು ಅಂತಾರೆ. ಹಾಗೆ ಕೆಲವರಿಗೆ ತಮಗೆ ಗೊತ್ತಿಲ್ಲದ್ದು ನೆನಪಾಗುತ್ತೆ. ಹೌದಾ ಅಂದರೆ ಅದು ಇರುತ್ತೆ, ಅದನ್ನು ಶ್ರುತಿ ಸ್ಮೃತಿ ಅಂತ ಹೇಳ್ತಾರೆ. ಹಾಗಾದರೆ ಮುನಿಗಳಿಗೆ ವೇದಾಭಿಮಾನಿಗಳಿಗೆ ಹಾಗೂ ಸ್ಮೃತಿ ಅಭಿಮಾನಿಗಳಿಗೆ ಏನು ವೇದ ಸ್ಮೃತಿಗಳಲ್ಲಿ ವಿಷಯ ಏನಿದೆ ಅದನ್ನು ಮೀರಿದ ದೇವರ ಕುರಿತಾದ ವಿಷಯ ಗೊತ್ತಾದರೆ ಅವರಿಗೆ ಆನಂದ ಆಗುತ್ತೆ. ಯಪ್ಪ ಏನು ತಿಳ್ಕೊಂಡ್ವಿ ಇವತ್ತು ದೇವರ ವಿಷಯ ಅಂತ. ಅಂಥ ಉಪದೇಶ ಆಗಿತ್ತು ದೇವರ ಕೂಗು. ನೋಡಿ ಎಂಥ ಸಬ್ಜೆಕ್ಟು, ಅಧಿರಾಜ ಗುರು ಸಾರ್ವಭೌಮರು ಡೀಲ್ ಮಾಡ್ತಾರೆ. ಅವನು ನೋಡಿದರೆ ಚಿಕ್ಕ ಹುಡುಗ ನೋಡಲಿಕ್ಕೆ, ಅಲ್ಲಿ ಹಂಸ ಪಕ್ಷಿ ಕೂಗ್ತಾ ಇತ್ತು, ಇವನು ಅದರಂತೆ ಕೂಗ್ತಾ ತಿರುಗಾಡಿದ. ಮುನಿಗಳು ಎಲ್ಲರೂ, ವೇದಾಭಿಮಾನಿಗಳು, ಸ್ಮೃತಿ ಅಭಿಮಾನಿಗಳು ಎಲ್ಲರೂ ನೋಡ್ತಾ ಇದ್ದಾರಂತೆ. ಯಪ್ಪ ಇವನೇನೋ ಕೂಗ್ತಾ ಇದ್ದಾನೆ ಅಂತ ನೋಡಿದಾಗ ಆ ಕೂಗು ಮಿಕ್ಕವರಿಗೆ ಬರೀ ಕೂಗಾದರೆ ಮುನಿಗಳಿಗೆ, ವೇದಾಭಿಮಾನಿಗಳಿಗೆ, ಸ್ಮೃತಿ ಅಭಿಮಾನಿಗಳಿಗೆ ಅವರಿಗೆ ಗೊತ್ತಿಲ್ಲದ ವಿಷಯಗಳನ್ನು ಉಪದೇಶ ಕೊಡುವಂಥ ದೊಡ್ಡ ಉಪದೇಶದ ಗುಂಪಾಗಿತ್ತು ಬರೀ ಕೂಗು. ಅದನ್ನು ಹೇಳ್ತಾರೆ ವಾದಿರಾಜರು, ಶ್ರುತಿ ಮನೋ ಅತಿ ಮನೋರಮ ಕೂಜಿತ. ಮುನಿಗಳು ಸಂತೋಷ ಪಡ್ತಾರೆ, ವೇದಾಭಿಮಾನಿಗಳು ಸಂತೋಷ ಪಡ್ತಾರೆ. ಏನು, ತಮಗೆ ಗೊತ್ತಿದ್ದನ್ನೇ ದೇವರ ಗುಣಚಿಂತನೆಯನ್ನು ಮಾಡುತ್ತಾ ಶ್ರುತಿ ಸ್ಮೃತಿ ಅಭಿಮಾನಿಗಳು ಋಷಿಗಳು ಎಲ್ಲ ಮುನಿಗಳು ತಮಗೆ ಗೊತ್ತಿದ್ದನ್ನೇ ಚಿಂತನೆ ಮಾಡ್ತಾ ಮಾಡ್ತಾ ಆನಂದ ಪಡ್ತಾರೆ. ಅದು ಮನೋರಮವೇ ಅವರಿಗೆ. ವೇದ ಯಾವಾಗೂ ಅವರ ಮನಸ್ಸಿಗೆ ಸಂತೋಷ ಕೊಡುವಂತಹದ್ದೇ. ಆದರೆ ದೇವರ ಕೂಗು ಹಾಗಿದ್ದಿಲ್ಲ, ಅದನ್ನು ಮೀರಿಸುವ ಅತಿ ಮನೋರಮ, ಅತ್ಯಂತ ಮನೋರಮವಾಗಿತ್ತಂತೆ ಋಷಿಗಳಿಗೆ, ವೇದಾಭಿಮಾನಿಗಳಿಗೆ, ಸ್ಮೃತಿ ಅಭಿಮಾನಿಗಳಿಗೆ. ಅವರಿಗೆ ಗೊತ್ತಿಲ್ಲದ ಅರ್ಥಗಳೆಲ್ಲ ಥಳ 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 ಹೊಳೆಯುತ್ತಾ ಇವೆ, ದೇವರ ಕೂಗು ಬರ್ತಾ ಇದೆ. ಆ ಕೂಗಿನಲ್ಲೇ ಅರ್ಥ ಬೇರೆ. ಹೌದೇನ್ರಿ, ಕೂಗಲ್ಲಿ ಅರ್ಥಗಳು ಬರುತ್ತಾ? ಹಾ ಬರುತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಅವರು ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯ ಏಕಃ ಜನಾರ್ದನ, ಎಲ್ಲ ಶಬ್ದಗಳಿಂದ ಭಗವಂತನೇ ವಾಚ್ಯ ಅಂತ ಹೇಳುವಾಗ, ಈ ಶಬ್ದಗಳು ಎರಡು ರೀತಿ, ಅಕ್ಷರಗಳಿಂದ ಕೂಡಿದ ಶಬ್ದಗಳು ಅಂದರೆ ವರ್ಣಾತ್ಮಕ ಶಬ್ದಗಳು, ಧ್ವನ್ಯಾತ್ಮಕ ಶಬ್ದಗಳು ಅಂತ ಎರಡು ರೀತಿ. ಅದರಲ್ಲಿ ವರ್ಣಾತ್ಮಕ ಶಬ್ದಗಳು ಏನು, ಈ ವರ್ಣಗಳು ಆ ಮೊದಲಾದಂಥ ವರ್ಣಗಳಿಂದ ಕೂಡಿಕೊಂಡು ಬರುವ ಶಬ್ದಗಳು. ಧ್ವನ್ಯಾತ್ಮಕ ಶಬ್ದಗಳು ಅಂದರೆ ಧ್ವನಿಯಿಂದ ಕೂಡಿದ ಶಬ್ದ, ಜಾಗಂಟೆ ಹೊಡೆಯುವ ಶಬ್ದ, ಸಮುದ್ರ ತರಂಗದ ಶಬ್ದ, ನದಿ ತರಂಗದ ಶಬ್ದ, ಅಗ್ನಿ ಉರಿಯುವ ಶಬ್ದ, ಇನ್ನೂ ಹೇಳ್ತಾರೆ ದಧಿ ಮಥನ ಶಬ್ದ, ಮೊಸರು ಕಡಿಯುವ ಶಬ್ದ, ಇನ್ನು ಕೊನೆಗೆ ಎಲ್ಲಿಗೆ ಬರ್ತಾರೆ ಗೊತ್ತಾ ಆಚಾರ್ಯರು, ಹಲ್ಲಿ ಲೊಚಗುಟ್ಟುವ ಶಬ್ದ. ಆ ಹಲ್ಲಿ ಅಂತ ಸದಾ ಲೊಚಗುಡ್ತಾ ಇರುತ್ತದು ಅಂತಾರೆ, ಸುಮ್ಮನೆ ಬರ್ತಾ ಇಲ್ಲ, ಆ ಶಬ್ದವು ದೇವರನ್ನು ಹೇಳ್ತಾ ಇದೆ. ಹೇಗ್ರಿ ಅಂದರೆ ಈ ಧ್ವನ್ಯಾತ್ಮಕ, ಧ್ವನಿಯಿಂದ ಕೂಡಿದ ಶಬ್ದಗಳೇನು ಬರುತ್ತಲ್ಲ, ಈ ಧ್ವನ್ಯಾತ್ಮಕ ಶಬ್ದಗಳಲ್ಲಿ ಅಕ್ಷರಗಳು ಒಳಗೆ ಕೂಡಿರುತ್ತೆ, ಹೊರ ಕಾಣಿಸಲ್ಲ. ಆ ಅಕ್ಷರಗಳು ಏನು ಹೇಳುತ್ತೆ, ಹೇಳ್ತಾರೆ ಆ ಹಲ್ಲಿ ಲೊಚಗೊಟ್ಟುವಂಥ ಶಬ್ದ ಅತ್ಯಂತ ಆಶ್ಚರ್ಯಕರವಾದ ವಸ್ತುವನ್ನು ಹೇಳುತ್ತೆ. ನೋಡಿ, ನಾವು ಯಾವುದಾದ ಆಶ್ಚರ್ಯಕರವಾದ ವಸ್ತುವನ್ನು ನೋಡಿದರೆ ಅಪ್ಪ ಅಂತ ಹೇಳ್ತೀವಿ. ಅದು ಹೇಳುತ್ತೆ ಅಂದರೆ ಅತ್ಯಂತ ಆಶ್ಚರ್ಯಕರವಾದ ವಸ್ತು ಜಗತ್ತಿನಲ್ಲಿ ಯಾವುದು, ದೇವರೇ, ಅವನನ್ನು ಆ ಶಬ್ದ ಹೇಳುತ್ತಂತೆ. ಹಾಗೆ ವಿಶೇಷವಾಗಿ ದಧಿ ಮಥನ ಶಬ್ದ, ಸರ್ರ 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 ಸರ ಶಬ್ದ ಬರ್ತಾ ಇದ್ರೆ ಆ ಶಬ್ದ ಏನು ಹೇಳುತ್ತೆ ಅಂದರೆ ದೇವರಿಗೆ ಶತ್ರುಗಳನ್ನು ಪರಾಭವ ಮಾಡುವ ಶಕ್ತಿ ಇದೆ ಅಂತ ಹೇಳುತ್ತಂತೆ. ಈ ಥರ ಆಚಾರ್ಯರು ಧ್ವನ್ಯಾತ್ಮಕ ಶಬ್ದಗಳು, ಧ್ವನಿಯೇ ಉಪದೇಶ ಕೊಡುತ್ತೆ, ಧ್ವನಿಯೇ ಉಪದೇಶ ಕೊಡುತ್ತೆ. ಮತ್ತೆ ಹಲ್ಲಿ ಲೊಚಗೊಟ್ಟಿದ ಧ್ವನಿಯೇ ಉಪದೇಶ ಕೊಡೋದಾದರೆ ಜ್ಞಾನಿಗಳಿಗೆ ಅದು ಲೊಚ್ಚಗೊಡ್ತಾ ಇದ್ದರೆ ಅವರಿಗೆ ಆ ಶ್ರೀಹರಿ ಸರ್ವೋತ್ತಮ ಅತ್ಯಂತ ಆಶ್ಚರ್ಯವಂತ ಅತ್ಯಂತ ಆಶ್ಚರ್ಯಕರ ನೀವ ಅಂಬುದು ಆ ಲೊಚ್ಚಗೊಟ್ಟಿದಾಗಲ್ಲ ಅವರಿಗೆ ತಲೆಗೆ ಬರ್ತಾ ಇರುತ್ತೆ, ಎಸ್ ಅಂತ. ಮತ್ತೆ ಹಲ್ಲೇ ಲೊಚ್ಚಿಗೊಟ್ಟಿದ ಧ್ವನಿ, ಸಮುದ್ರದ ವಿಶೇಷ ಧ್ವನಿ, ಇದರಿಂದಲೇ ಉಪದೇಶ ಜ್ಞಾನಿಗಳಿಗೆ ಬರುತ್ತೆ ಅಂತಾದರೆ ಕೃಷ್ಣನ ಬಾಯಿಯಿಂದ ಬಂದ ಕೂಗು ಅದು ಉಪದೇಶ ಆಗಲ್ಲವೇ, ಎಂಥ ಉಪದೇಶ. ಅದಕ್ಕೆ ಹೇಳ್ತಾರೆ ಅನುನನಾದ ಸಹಂಸಕ ದಂಬಕ ಶ್ರುತಿ ಮನೋ ಅತಿ ಮನೋರಮ ಕೂಜಿತಂ, ಇಂಥದ್ದು ಹೇಳ್ತಾರೆ. ನಾಳಕ್ಕೆ ಹೋಗ್ತಾರ ಇವನು ಹಂಸ ಪಕ್ಷಿಗಳನ್ನು ಅನುಸರಿಸಿದ, ಅದಕ್ಕಂದ್ರು ಇವನು ಕೂಗಿದ್ದು ಹೇಗಿತ್ತು ಅಂದರೆ, ಹಾಂ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ವಿಷಯ, ಅದರಾದರೂ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಹಂಸ ಪಕ್ಷಿ ಕೂಗಿತ್ತು, ಹಂಸ ಪಕ್ಷಿ ಕೂಗಿದಾಗ ಅದರ ಕೂಗದ ಕೇಳಿಸುತ್ತಲ್ಲ, ಅದರಂತೆ ಕೃಷ್ಣನು ಕೂಗಿದ. ಆದರೆ ಆ ಹಂಸ ಪಕ್ಷಿಗೆ ಅದರ ಕೂಗದಕ್ಕೆ ಸಂತೋಷ ಆಗಿಲ್ಲ, ಕೃಷ್ಣನ ಕೂಗು ಸಂತೋಷ ಆಯ್ತಂತೆ. ಹಂಸ ಪಕ್ಷಿ ಅಂತಲೇ ಮನೋರಮವಾಗಿ ಕೂಗಿದ, ಮಿಕ್ಕವರೆಲ್ಲ ಅಂದುಕೊಂಡ್ರು ಏನಂತ, ಹಂಸ ಪಕ್ಷಿ ಎಷ್ಟು ಚೆನ್ನಾಗಿ ಕೂಗ್ತಾ ಇದೆ ಅಂತ. ಹಂಸ ಪಕ್ಷಿ ಅಂದುಕೊಳ್ತಂತೆ, ತೂ ನನ್ನ ಕೂಗು ಏನು ಚೆನ್ನಾಗಿಲ್ಲ, ಕೃಷ್ಣ ಚೆನ್ನಾಗಿ ಕೂಗಿದ ಅಂತೇಳಿ ಅವನ ಕಡೆ ನೋಡ್ತಾ ಇದೆಯಂತೆ. ಹಂಸ ಪಕ್ಷಿಗಳ ಗುಂಪೆಲ್ಲ ನೋಡ್ತಾ ಇದೆಯಂತೆ, ಇವನು ಎಷ್ಟು ಚೆನ್ನಾಗಿ ಕೂಗ್ತಾ ಇದ್ದಾನೆ, ನಮ್ಗೆ ಅಸಲು ಬರೋದೇ ಇಲ್ಲ ಅಂತ. ಆ ಥರ ಹಂಸ ಪಕ್ಷಿಗಳಿಗೆ ಕಿವಿಗೂ ಮನಸ್ಸಿಗೂ ಸಂತೋಷ ಕೊಡುವಂಥ ರೀತಿಯಲ್ಲಿ ಕೃಷ್ಣ ಕೂಗಿದ ಅಂದರು. ಅಂದರೆ ಇವನು ಕೂಗ್ತಾ ಇದ್ರೆ ಹಂಸ ಪಕ್ಷಿಗಳೆಲ್ಲ ಇವನು ಸುತ್ತು ಸೇರ್ಕೊಂಡ್ಬಿಡ್ತಂತೆ, ಏ ಎಷ್ಟು ಜನ ಕೂಗ್ತಾ. ಹಂಸ ಪಕ್ಷಿಗಳು ಆ ಸರೋವರದಲ್ಲಿ ಕಮಲ ಪುಷ್ಪಗಳನ್ನು ನೋಡಿದಾಗ ಆನಂದದಿಂದ ಕೂಗ್ತಾ ಇರುತ್ತೆ. ಇವನು ಕೂಗುವುದು ಶುರು ಮಾಡಿದ ಕೂಡಲೇ ಅದು ಕೂಗುವುದನ್ನು ಮರ್ತೋಗ್ಬಿಟ್ಟು ಇವನನ್ನೇ ನೋಡ್ತಾ ಇವೆ ಅಂತೆ. ಆ ಏನು ಆ ಕೂಗೋದನ್ನೇ ಶ್ರುತಿ ಮನೋರಮ ಹೇಳ್ತಾರೆ, ಶ್ರುತಿ ಮನೋ ಅತಿ ಮನೋರಮ. ಆ ಹಂಸ ಪಕ್ಷಿಗಳಿಗೆ ಜನ್ಮದಲ್ಲೂ ಅಂಥ ಕೂಗು ಕೇಳಿದ್ದಿಲ್ಲಂತೆ. ಥೂ ನಮ್ಮ ಕೂಗು ಕೂಗೇನ ಬರೇ ಬರಬರ ಅಂತಿದೆ ಅಂತ. ಇದು ಬಕಪಕ್ಷಿ ಕೂಗಿದರೆ ಹೇಗಿರಬೇಕು ಆ ಥರ ಆಯ್ತಂತೆ ತಮ್ಮ ಕೂಗು ಕೃಷ್ಣ ಕೂಗಿದ್ದಕ್ಕೆ ಅಂತ. ಆ ಹಂಸ ಪಕ್ಷಿಗಳಿಗೆ ಸಂತೋಷ ಕೊಡುವಂತ ಕೂಗು ಕೂಗಿದ ಅಂತ ಒಂದರ್ಥ ಆದರೆ ಹೇಳ್ತಾರೆ ಹಂಸ ಕದಂಬಕ. ಹಂಸ ಅಂದ್ರೆ ಯಾರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ರುಜುಗಣಸ್ಥರನ್ನ ಹಂಸರು ಅಂತ ಕರೀತಾರೆ. ಶುದ್ಧರು, ಲಿಂಗದೇಹದ ಅಂಟಿಲ್ಲದ ಮಹಾತ್ಮರು. ಲಿಂಗದೇಹದ ಅಂಟಿಲ್ಲದ ಲಿಂಗದೇಹ ಅವರಿಗೆ ದಗ್ಧ ಪಟಾಯಮಾನ ಅಂಥ ಮಹಾತ್ಮರವರು, ಅಂಥ ಅವರ ಗುಂಪು ಹಂಸ ಕದಂಬಕ. ಅಂದರೆ ವಿಶೇಷವಾದ ಆ ಹಂಸ ಪಕ್ಷಿಗಳ ಗುಂಪಿತ್ತಲ್ಲ, ಯಾವುದು ರುಜುಗಣಸ್ಥರ ಗುಂಪು, ಅವರಿಗೆ ಶ್ರುತಿ ಮನೋ ಅತಿ ಮನೋರಮ ಕೂದಿತಂ. ವೇದಾದಿಗಳಲ್ಲಿ ಏನಿರುತ್ತಲ್ಲ ಅದವರಿಗೆ ಸಂವಾದ ರೂಪ, ಎಲ್ಲ ಗೊತ್ತವರಿಗೆ, ಅವರಿಗೆ ಮನಸ್ಸಿಗೆ ಸಂತೋಷ ಕೊಡುವಂತೆ ಕೃಷ್ಣ ಕೂಗಿದ. ಅಂದರೆ ಕೃಷ್ಣನ ಕೂಗು ಹೇಗಿತ್ತು ಅಂದರೆ ರುಜುಗಣಸ್ಥರಾದ ಮಹಾನುಭಾವರಿಗೆ ಉಪದೇಶ ಆಗಿತ್ತು. ಆ ಉಪದೇಶ ಅವರ ಮನಸ್ಸಿಗೆ ಕಿವಿಗಳಿಗೆ ಆನಂದಕರವಾಗಿತ್ತು. ಇನ್ನೊಂದು ಕಡೆ ಅವರೇ ಯಾರು ಆ ಹಂಸ ಕದಂಬ ಅಂತ ಹೇಳಿದರಲ್ಲ, ಏನದು ಆ ರುಜುಗಣಸ್ಥರು, ಅವರೇ ವೇದಾಭಿಮಾನಿಗಳು, ಅವರೇ ಸ್ಮೃತ್ಯಭಿಮಾನಿಗಳು. ಯಾರು ಬ್ರಹ್ಮವಾಯಿಗಳು, ಸರಸ್ವತಿ ಭಾರತೀಯರು, ಆ ರುಜುಗಣಸ್ಥರ ಗುಂಪು ಗುಂಪೆ, ಅವರೇ ವೇದಾಭಿಮಾನಿಗಳು, ಸ್ಮೃತಿಗಳ ಅಭಿಮಾನಿಗಳು, ಶ್ರುತಿ ಸ್ಮೃತಿಗಳ ಅಭಿಮಾನಿಗಳವರೇ. ಅವರ ಮನಸ್ಸಿಗೆ ಸಂತೋಷ ಕೊಡತಕ್ಕಂಥದ್ದಾಯಿತು, ಅರ್ಥ ವಿಶೇಷ ಸ್ಫೂರ್ತಿ ಕೊಟ್ಟದ್ದರಿಂದ ದೇವರ ಕೂಗು. ಹೇಗೆ ನರಸಿಂಹದೇವರ ಮೂಗಿನಿಂದ ಬಂದ ಶ್ವಾಸ ಹಂಸರಾಗಿರತಕ್ಕಂಥ ಮಧ್ವರೇ ಮೊದಲಾದ ಹಂಸರಿಗೆ ಸಂತೋಷ ಕೊಡುವ ಉಪದೇಶ ಆಯಿತೋ, ಹಾಗೆ ಕೃಷ್ಣನ ಬಾಯಿಯಿಂದ ಬಂದ ಕೂಗು ವಿಶೇಷವಾಗಿ ಹಂಸರಾದ ಸಮಸ್ತ ರುಜುಗಳು, ಬ್ರಹ್ಮ ಮಧ್ವರು ಮೊದಲಾದಂಥ ವಾದಿರಾಜರೇ ಮೊದಲಾದ ಸಮಸ್ತ ರುಜುಗಳಿಗೆ, ರುಜುಪತ್ನಿಯರಿಗೆ, ತಾಯರಿಗೆ, ಎಲ್ಲರಿಗೂ ಅತ್ಯಂತ ಸಂತೋಷ ಆಗಿದೆ. ಎಂಥ ಉಪದೇಶ ಕೊಡ್ತಾ ಇದ್ದಾನೆ ಭಗವಂತ. ಅದಕ್ಕೆ ಗೋಪಾಲದಾಸರು ಹೇಳ್ತಾರೆ, ಹೇ ಸ್ವಾಮಿ, ನಿನ್ನ ಕಾರ್ಯ ಒಂದೇ ಕಾರ್ಯ ದ್ವಂದ್ವ ದ್ವಂದ್ವವಾಯಿತು. ನಿಂದು ಒಂದು ಕೆಲಸ ಒಬ್ಬರಿಗೆ ಒಂಥರ ಇರಬೇಕು, ಇನ್ನೊಬ್ಬರಿಗೆ ಇಂಥರ ಆಗಬೇಕು. ಸಾಮಾನ್ಯ ವ್ಯಕ್ತಿಗಳಿಗೆ ಅದೊಂದು ಕೂಗಾಗಿರಬೇಕು, ಬ್ರಹ್ಮಜ್ಞಾನಿಗಳಿಗೆ ಅದು ಉಪದೇಶ ಆಗಿರಬೇಕಯ್ಯ. ನಿನ್ನ ಬಾಯಿಂದ ಬರುವ ಪ್ರತಿಯೊಂದು ಧ್ವನಿಯಾಗಲಿ, ವರ್ಣದಿಂದ ಕೂಡಿದ ಶಬ್ದವಾಗಲಿ, ವರ್ಣ ಅಂದರೆ ಧ್ವನಿಯಿಂದ ಕೂಡಿದ ಶಬ್ದ ಆಗಲಿ, ಅದು ವ್ಯರ್ಥವಲ್ಲಯ್ಯ. ವೇದಾದಿಗಳನ್ನು ತಿಳ್ಕೊಂಡಿರತಕ್ಕಂಥ, ಅದಕ್ಕೆ ಅಭಿಮಾನಿಗಳಾದ ಪರಮಹಂಸರಾಗಿರತಕ್ಕಂಥ ರುಜುಗಣಸ್ಥರಿಗೆ ಉಪದೇಶ ಕೊಡತಕ್ಕಂಥದ್ದು ನಿನ್ನ ಕೂಗು ಅಂತ ವಾದಿರಾಜ ಹೇಳ್ತಾರೆ. ಇಷ್ಟೆಲ್ಲ ಅರ್ಥ ಹೇಗೆ ಬರುತ್ತೆ ರೀ ಇದರಲ್ಲಿ? ಅವರೇ ಆ ಹಂಸ ಪಕ್ಷಿಗಳಲ್ಲಿ ಒಬ್ಬರು. ಯಾರು? ಪರಮಹಂಸರು, ರುಜುಗಣಸ್ಥರಾದಂಥ ನಮ್ಮ ವಾದಿರಾಜ ಗುರು ಸಾರ್ವಭೌಮರು. ಅವರೇ ಕೃಷ್ಣ ಕೂಗಿದಾಗ ಆ ಗುಂಪಿನಲ್ಲಿದ್ದುಕೊಂಡು ಆ ಕೂಗನ್ನು ಕೇಳಿ ಆನಂದ ಪಟ್ಟವರವರು. ಆ ಪಟ್ಟದ್ದಕ್ಕೆ ಇಷ್ಟು ವಿಶೇಷ ಹೇಳತಾ ಇದ್ದಾರೆ. ಅದಕ್ಕೆ ನಾನು ಮೊದಲೇ ಹೇಳಿದೆ, ರುಕ್ಮಿಣೇಶ ವಿಜಯ ಕೇವಲ ಶಬ್ದ ಧಾತು ಈ ಎಲ್ಲ ಕಲಿಯಲಿಕ್ಕೆ, ಏನೊಂದು ಸಾಹಿತ್ಯ ಕಲಿಯುವ ಗ್ರಂಥ ಅಲ್ಲ, ಅಲಂಕಾರ ಶಾಸ್ತ್ರ ಕಲಿಯುವ ಗ್ರಂಥ ಮಾತ್ರ ಅಲ್ಲ, ಅತ್ಯಂತ ವೇದಾಂತ ಅರ್ಥಗರ್ಭಿತವಾಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಗ್ರಂಥ ವಾದಿರಾಜ ಗುರು ಸಾರ್ವಭೌಮರ ಪದಾರವಿಂದಕ್ಕೆ ಎಷ್ಟು ಸಲ ನಮಸ್ಕಾರ ಮಾಡಿದರು, ಜನ್ಮ ಇಡೀ ನಮಸ್ಕಾರ ಮಾಡಿದರು, ಋಣ ತೀರಿಸಲಿಕ್ಕಾಗಲ್ಲ. ಅದಕ್ಕೆ ಹೇಳುತ್ತಾರೆ ವಾದಿರಾಜ ಗುರು ಸಾರ್, ಈ ಗ್ರಂಥ ಎಂಥದ್ದು, ರುಕ್ಮಿಣೇಶ ವಿಜಯ ಅಂದರೆ ರೋಮಣಾಮರ್ಷಣ ಕಾರಿಣಿ, ಮೈ ನವಿರೇಳಿಸುತ್ತೆ. ರೋಮಣಾಮರ್ಷಣ ಕಾರಿಣಿ ಮೈ ನವಿರೇಳಿಸುತ್ತೆ. ಅಷ್ಟೇ ಅಲ್ಲ,
ವಿಶೇಷವಾಗಿ ಹೇಳುತ್ತಾ ಬರುತ್ತಾರೆ ಮಹಾತ್ಮರು. ವಿಶೇಷವಾಗಿ ಅವರ ಮಾತನ್ನೇ ನಾನು ಹೇಳುತ್ತೇನೆ. ರೋಮ್ನಾಂ ಹರ್ಷಣ ಕಾರಿಣಿ, ಮೈ ನವಿರುಸಿರುತ್ತೆ, ಶ್ರವಣತಃ ಪಾಪೌಘ ವಿಧ್ವಂಸಿನಿ. ಕೇಳಿದ್ರೆ ಸಾಕು, ಈ ರುಕ್ಮಿಣಿ ಶಿವಜಯವನ್ನ ಪಾಪಗಳ ಬೆಟ್ಟ ಪುಡಿ 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 ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ಯಾರಾದರೂ ಈ ರುಕ್ಮಿಣಿ ಶಿವಜಯವನ್ನ ಪ್ರೇಮ್ಣಾ ಚಿಂತಯತಾಂ, ಅತ್ಯಂತ ಪ್ರೀತಿಯಿಂದ, ರುಜುಗಣಸ್ಥರಾದ ವಾಜರಾಜ ಗುರು ಸಾರ್ವಭೌಮರು ಹೇಳಿದ್ದಿದು, ಇದರಲ್ಲಿ ಮೇಲ್ನೋಟದ ಅರ್ಥಗಳಲ್ಲ, ಒಳಗೊಳಗೆ ತುಂಬ ಅರ್ಥಗಳು ಕೂತಿವೆ ಅಂತ ಪ್ರೀತಿಯಿಂದ ಈ ಗ್ರಂಥವನ್ನು, ಇದರಲ್ಲಿ ವಜ್ರಗಳು ಬಚ್ಚಿಟ್ಟಿದ್ದಾರೆ ವಾಜರಾಜರು ಅಂತ ಯಾರು ಪ್ರೀತಿಯಿಂದ, ಪ್ರೇಮ್ಣಾಂ ಚಿಂತಯತಾಂ, ಪ್ರೀತಿಯಿಂದ ಚಿಂತನೆ ಮಾಡುತ್ತಾರೋ ಅವರಿಗೆ ಎಂಥ ಮಾತನ್ನು ಹೇಳ್ತಾ ಇದ್ದಾರೆ. ವಿಚಿತ್ ವಿಮಲ ಶ್ಲಾಘ್ಯ ಅರ್ಥ ಸಂದಾಯಿನಿ ಹೇಳ್ತಾ ಇದ್ದಾರೆ. ಅವರಿಗೆ ಏನು ಈ ಗ್ರಂಥದಲ್ಲಿ ಮೇಲ್ನೋಟಕ್ಕೆ ಅರ್ಥ ಕಾಣಿಸಲ್ತಲ್ಲ ಅದಲ್ಲ, ವಿಚಿತ್ರವಾದ ಅರ್ಥ. ವಿಚಿತ್ರ ಅಂದ್ರೆ ಭಗವಂತ, ಅವನ ಕುರಿತಾದ ನಾನಾ ರೀತಿಯಾದ ಅರ್ಥ. ವಿಮಲ ಅಂದರೆ ನಮ್ಮ ಬುದ್ಧಿ ಕಲ್ಪನೆಯಿಂದ ಬರುವಂತಹ ದೋಷ ಇಲ್ಲದಂತಹ ಅರ್ಥ ಕೊಡುತ್ತೆ, ವಿಚಿತ್ರವಾದ ಅರ್ಥ, ವಿಮಲವಾದ ಅರ್ಥ. ಮತ್ತು ಆ ಅರ್ಥ ಎಂಥದ್ದು, ಜ್ಞಾನಿಗಳು ಮೆಚ್ಚಬೇಕು, ಎಸ್ ಹೌದು ಅಂತ, ಶ್ಲಾಘ್ಯ ಅಂತ ಜ್ಞಾನಿಗಳೇ ಮೆಚ್ಚುವಂಥ ಅರ್ಥ ಸಂದಾಯಿನಿ ಹೇಳ್ತಾ ಇದ್ದಾರೆ. ಅಂಥ ವಿದ್ವೇಷ ವಿಶೇಷವಾಗಿರ್ತಕ್ಕಂಥದ್ದು ಈ ರುಕ್ಮಿಣೀಶ ವಿಜಯ ಅಂತ ಹೇಳ್ತಾರೆ. ಮತ್ತೆ ಎಂಥದ್ದು ಆ ಕೃಷ್ಣನ ಒಂದು ಕೂಗಿನಲ್ಲಿ ಎಂಥ ಅದ್ಭುತ. ಅಲ್ಲಿ ನೋಡಿದರೆ ಕೃಷ್ಣ ಒಂದು ಚಿಕ್ಕ ಕುಡುಗನಂತೆ ಕೂಗುತ್ತಾ ಇದ್ದಾನೆ ಹಂಸ ಪಕ್ಷಿಗಳಿದ್ರೆ. ಆ ಹಂಸ ಪಕ್ಷಿಗಳಿಗೆ ಆಶ್ಚರ್ಯ ಆಗಿ ಆ ಹಂಸ ಪಕ್ಷಿಗಳೆಲ್ಲ ಕೃಷ್ಣನ ಸುತ್ತೂ ಕೂತ್ಕೊಂಡ್ಬಿಟ್ಟಿವೆ. ಇನ್ನ ಸುತ್ತಿದ್ದ ಗೋಪಾಲರು ಎಲ್ಲರೂ ಅವನನ್ನೇ ನೋಡ್ತಾ ಇದ್ದಾರ. ಆ ಶಬ್ದ ಸುಂದರವಾಗಿ ಬರ್ತಾ ಇದೆ. ಅತ್ತ ನೋಡಿದರೆ ಮುನಿಗಳಿಗೆ ಋಷಿಗಳಿಗೆ ಆನಂದ ಆಗ್ತಾ ಇದೆ, ವೇದಾಭಿಮಾನಿಗಳಿಗೆ ಸ್ಮೃತ್ಯಭಿಮಾನಿಗಳಿಗೆ ಅದ್ಭುತ ಆನಂದ ಆಗ್ತಾ ಇದೆ, ರುಜುಗಣಸ್ಥರು ಕುಪ್ಪಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆಗಿದ್ದು ಆ ಚಿಕ್ಕ ಹುಡುಗನ ಕೂಗಿನಿಂದ. ಇಷ್ಟು ಜನಕ್ಕೆ ಆನಂದ ಕೊಟ್ಟ ಕೃಷ್ಣ ಅವನನ್ನ ಈ ರಿಯಲ್ ಫ್ಯಾಕ್ಟ್ ಏನಿದೆ ಪಿಕ್ಚರ್, ಆ ಪಿಕ್ಚರೈಸೇಷನ್ ಮಾಡಿದ್ದು ನಮ್ಮ ವಾದ್ಯರ ನಮ್ಮ ವಾದ್ಯರಾಜಗಳು ಸಾರ್ವಭೌಮರು ಅದೆಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತಹ ಮಹಾನುಭಾವರ ಸ್ಮರಣೆ ಮಾಡಿ ಶ್ರೀಕೃಷ್ಣ ಅರ್ಪಣಮಸ್ತು. ಅವರದ್ದೇ ಇನ್ನೊಂದು ಗ್ರಂಥ ತೀರ್ಥ ಪ್ರಬಂಧ, ತೀರ್ಥನಾಮಕ ಭಗವಂತನ ಕುರಿತಾದಂತಹ ಅದ್ಭುತವಾದ ಗ್ರಂಥ, ಅದನ್ನು ಸ್ವಲ್ಪ ಹೊತ್ತಿಗೆ ನೋಡೋಣ. ಶ್ರೀಕೃಷ್ಣ ಅರ್ಪಣ.